ಹ್ಯೂಮನ್ ಪೋಡಿಯಂ, ಎಂಟಿಆರ್ ಸಿಯಾಟೆಲ್ ಮತ್ತು ಮೈಯಾ ಪಬ್ಲಿಕೇಶನ್ ಸಹಭಾಗಿತ್ವದಲ್ಲಿ ಪ್ರಸ್ತುತಪಡಿಸುತ್ತಿದೆ ಪಾತಕ ಲೋಕ, ಕನ್ನಡ ಟ್ರೂ ಕ್ರೈಮ್ ಪಾಡ್ಕಾಸ್ಟ್. ಕೇಸ್ 6, ಗೆಜ್ಜೆನಾದ ಅಮಾವಾಸ್ಯ ಕೊಲೆಗಳು.
ನಿಧಿ ಎಂಬ ಶಬ್ದ ಎಂತಹವರನ್ನೂ ಒಮ್ಮೆ ತಿರುಗಿ ನೋಡುವಂತೆ ಮಾಡುತ್ತದೆ. ಯಾವುದೋ ಕಾಲದಲ್ಲಿ ಯಾವುದೋ ಕಾರಣದಿಂದ ನೆಲದೊಳಗೆ ಚಿನ್ನ, ಬೆಳ್ಳಿ ಮತ್ತು ವಜ್ರಗಳನ್ನು ನಿಧಿಯ ರೂಪದಲ್ಲಿ ಹೂತಿಟ್ಟಿದ್ದಾರೆ ಎಂಬುದು ಸತ್ಯವಾದರೂ, ಅಂತಹ ನಿಧಿಯನ್ನ ವಶಪಡಿಸಿಕೊಂಡು ಜೀವನದಲ್ಲಿ ಕಷ್ಟಪಡದೇ ಶ್ರೀಮಂತರಾಗಬೇಕೆಂಬ ಆಕಾಂಕ್ಷೆ ಹೊಂದಿರುವ ಕೆಲವರು ನಿಧಿಯ ಅನ್ವೇಷಣೆಯಲ್ಲಿ ಜೀವನವನ್ನೆಲ್ಲ ಕಳೆಯುತ್ತಾರೆ. ಚರಿತ್ರೆಯಲ್ಲಿ ನಿಧಿ ಸಂಶೋಧನೆ ಬಗ್ಗೆ ಹಲವಾರು ಉಲ್ಲೇಖಗಳಿವೆ. ಅವುಗಳಿಗಿಂತ ಹೆಚ್ಚಿನ ದಂತಕಥೆಗಳಿವೆ. 18ನೇ ಶತಮಾನದಲ್ಲಿ ಅಮೆರಿಕ ದೇಶದಲ್ಲಿ ನಡೆದ ಗೋಲ್ಡ್ ರಶ್ ಇರಬಹುದು, ಅಥವಾ ಈಜಿಪ್ಟಿನ ಎಷ್ಟೋ ಮಮ್ಮಿಗಳನ್ನ ಅಗೆದದ್ದು ಇರಬಹುದು. ಎಲ್ಲವೂ ನಡೆದದ್ದು ನಿಧಿ ಶೋಧನೆಗಾಗಿಯೇ. ದಕ್ಷಿಣ ಅಮೆರಿಕ, ಏಷ್ಯಾ ಮುಂತಾದ ದೇಶಗಳಲ್ಲಿ ಎಷ್ಟೋ ಹತ್ಯಾಕಾಂಡಗಳು ನಿಧಿ ಅನ್ವೇಷಣೆಯಲ್ಲಿಯೇ ನಡೆದು ಹೋಗಿವೆ. ನಿಧಿಯ ಜೊತೆಗೆ ಅತಿಮಾನುಷ ಶಕ್ತಿಗಳ ಕಥೆಗಳು ತಳುಕು ಹಾಕಿಕೊಳ್ಳುವುದು ಸರ್ವೇ ಸಾಮಾನ್ಯ. ಅಮೆರಿಕದ ರೆಡ್ ಇಂಡಿಯನ್ರಲ್ಲಿ ದೇವತೆಗಳು ಬೆಲೆಬಾಳುವ ಲೋಹಗಳನ್ನು ಕಾಪಾಡುತ್ತವೆ ಎನ್ನುವ ನಂಬಿಕೆಯ ಹಿನ್ನೆಲೆಯಲ್ಲೇ ಅಲ್ಲಿಗೆ ಚಿನ್ನ ಕದಿಯಲು ಹೋದ ಎಷ್ಟೋ ಜನಗಳು ಹೊಸ ಸಂಪ್ರದಾಯಗಳನ್ನು ಹುಟ್ಟುಹಾಕಿದ್ದರು. ಏಷ್ಯಾ ಮತ್ತು ಈಜಿಪ್ಟ್ಗಳ ಕಥೆಯೂ ಬೇರೇನಲ್ಲ. ಇಂತಹ ನಿಧಿಗಳನ್ನು ಕಾಯುವ ಅತಿಮಾನುಷ ಶಕ್ತಿಗಳನ್ನು ಸಂತೃಪ್ತಿಪಡಿಸಿದರೆ ಮಾತ್ರ ನಿಧಿ ತಮ್ಮ ಕೈವಶವಾಗುತ್ತದೆ ಎಂಬ ನಂಬಿಕೆ ಅಲ್ಲಿಯ ಸ್ಥಳೀಯರಿಗೂ ಮತ್ತು ಹೊರಗಿನಿಂದ ಬಂದವರಿಗೂ ಇರುತ್ತದೆ. ನರಬಲಿ ಎನ್ನುವುದು ಇಂತಹ ಅತಿಮಾನುಷ ಶಕ್ತಿಯನ್ನು ಸಂತೃಪ್ತಿಗೊಳಿಸುವ ಮುಖ್ಯ ವಿಧಾನ ಎಂಬ ಮೂಢನಂಬಿಕೆ ಅನಾದಿಕಾಲದಿಂದಲೂ ಬೇರೂರಿರುವುದು ಸತ್ಯ. ಇಂತಹ ನಿಧಿ ಶೋಧನೆಗಳು ದುರಂತದಲ್ಲಿ ಕೊನೆಯಾಗಿರುವುದೇ ಹೆಚ್ಚು. ಇಂತಹ ಪ್ರಯತ್ನದಲ್ಲಿ ಎಷ್ಟೋ ಅಮಾಯಕರ ಬಲಿ ಕೊಡುವುದೂ ನಡೆದಿರುತ್ತದೆ. ಅದರಲ್ಲಿ ಮಹಿಳೆಯರು ಮತ್ತು ಮಕ್ಕಳೇ ಹೆಚ್ಚಿನ ಬಲಿಪಶುಗಳು. ಬೆಂಗಳೂರಿನ ಮಧ್ಯದಲ್ಲೇ ನಡೆದ ಇಂತಹ ಒಂದು ಅನ್ವೇಷಣೆ 2 ಹೆಂಗಸರ ಜೀವ ತೆಗೆದುಕೊಂಡಿದ್ದಲ್ಲದೆ 3ನೇ ಹೆಂಗಸಿನ ಜೀವ ತೆಗೆಯುವ ಹಂತದಲ್ಲಿದ್ದಾಗ ನಿಂತು ಹೋಯಿತು. ಈ ಭೀಕರ ಅನ್ವೇಷಣೆಯ ಕಥೆಯನ್ನ ಹ್ಯೂಮನ್ ಪೋಡಿಯಂನಲ್ಲಿ ಕೇಳೋಣ. ಜನವರಿ 2008, ಆಗ ಕಲಾಸಿಪಾಳ್ಯದಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದ ಎಸ್ಕೆ ಉಮೇಶ್ ಒಂದು ದಿನ ನೈಟ್ ಡ್ಯೂಟಿಯಲ್ಲಿದ್ದರು. ನೈಟ್ ಡ್ಯೂಟಿಯಲ್ಲಿರುವ ಇನ್ಸ್ಪೆಕ್ಟರ್ಗಳು ಬೇರೆ ಸಬ್ ಡಿವಿಷನ್ಗಳ ಅಡಿಷನಲ್ ಚಾರ್ಜ್ ಆಗಿರುತ್ತಾರೆ. ಅಂದು ಉಮೇಶ್ಗೆ ವಿಜಯನಗರದ ಸಬ್ ಡಿವಿಷನ್ ಅಡಿಷನಲ್ ಚಾರ್ಜ್ ಆಗಿತ್ತು. ರಾತ್ರಿ ಸುಮಾರು 2 ಗಂಟೆಯ ಸಮಯ ಉಮೇಶ್ಗೆ ಕಂಟ್ರೋಲ್ ರೂಮ್ನಿಂದ ಒಂದು ಮೆಸೇಜ್ ಬಂದಿತ್ತು.
ಕಂಟ್ರೋಲ್ ಕಾಲಿಂಗ್ ಚಾರ್ಲಿ, ವಿಜಯನಗರ ಸಬ್ ಡಿವಿಷನ್ ಇನ್ಚಾರ್ಜ್. ಕೆಪಿ ಅಗ್ರಹಾರದ ಕಡೆಗೆ ಹೋಗ್ಬೇಕಾಗತ್ತೆ ನೋಡಿ, ಅಲ್ಲಿ ಕೆಪಿ ಅಗ್ರಹಾರದಲ್ಲಿ ಏನೋ ಗಲಾಟೆ ನಡೀತಿದೆಯಂತೆ. ಚಾರ್ಲಿ, ಕಲಾಸಪಾಳ್ಯ ಕಾಲಿಂಗ್ ಕಂಟ್ರೋಲ್, ನಾನೇ ಇವತ್ತು ನೈಟ್ ಇನ್ಚಾರ್ಜ್. ಏನಂತೆ ಸಮಾಚಾರ? ಕಂಟ್ರೋಲ್, ಕೆಪಿ ಅಗ್ರಹಾರ 12ನೇ ಕ್ರಾಸ್ನಲ್ಲಿ ಒಂದು ಮನೆಯಲ್ಲಿ ಗಲಾಟೆ ನಡೀತಿದೆಯಂತೆ. ಲೋಕಲ್ ಪೊಲೀಸರು ಹೇಳಿದ್ರು ಕೇರ್ ಮಾಡ್ತಾ ಇಲ್ವಂತೆ. ಒಂದ್ಸಲ ಹೋಗಿ ನೋಡ್ಬೇಕು ಚಾರ್ಲಿ. ಕಲಾಸಿಪಾಳ್ಯ ಓವರ್. ರೋಜರ್ ರಿಸೀವ್ಡ್ ಕಂಟ್ರೋಲ್, ಈಗಲೇ ಕೆಪಿ ಅಗ್ರಹಾರದ ಕಡೆಗೆ ಹೋಗ್ತಾ ಇದ್ದೇನೆ. ಓವರ್.
ಉಪ್ಪಾರಪೇಟೆಯ ಹತ್ತಿರ ಬರುತ್ತಿದ್ದ ಉಮೇಶ್ ಡ್ರೈವರ್ಗೆ ಜೀಪನ್ನ ಕೆಪಿ ಅಗ್ರಹಾರಕ್ಕೆ ತಿರುಗಿಸಲು ಹೇಳಿದರು. ಅಲ್ಲಿ 12ನೇ ಕ್ರಾಸ್ ಬಂದಾಗ ಗೊತ್ತಾಯಿತು ತಾವು ಹೋಗಬೇಕಾದ ಮನೆಯ ದಾರಿ ಎಷ್ಟು ಇಕ್ಕಟ್ಟಾಗಿದೆ ಎಂದರೆ ಅಲ್ಲಿ ಜೀಪು ಹೋಗಲು ಸಾಧ್ಯವಿಲ್ಲ ಎಂದು. ಸರಿ, ಮುಖ್ಯ ರಸ್ತೆಯಲ್ಲಿಯೇ ಜೀಪು ನಿಲ್ಲಿಸಿ ಸ್ವಲ್ಪ ದೂರದ ಮನೆಗೆ ನಡೆದುಕೊಂಡು ಹೋದರು. ಅದೊಂದು ಚಿಕ್ಕ ಅಸ್ಬೆಸ್ಟೋಸ್ ಶೀಟ್ ಮನೆ. ಮನೆಯ ಒಂದು ಭಾಗದಲ್ಲಿ ವಿಜಯನಗರದ ದೊಡ್ಡ ಮೋರಿ ಬಂದು ತಿರುವು ತೆಗೆದುಕೊಳ್ಳುತ್ತಿದ್ದರೆ ಬಾಗಿಲು ಮುಚ್ಚಿದ್ದರೂ ಸ್ಪಷ್ಟವಾಗಿ ಒಳಗಿನಿಂದ ಬೆಳಕು ಮತ್ತು ಜೋರಾಗಿ ಮಂತ್ರದ ಪಠಣೆ ಕೇಳುತ್ತಿತ್ತು. ಅದರಿಂದ ಹತ್ತಿರದ ಮನೆಗಳಿಗೆ ಎಷ್ಟೊಂದು ತೊಂದರೆಯಾಗುತ್ತಿದೆ ಎನ್ನುವುದು ಚೆನ್ನಾಗಿ ಗೊತ್ತಾಗುತ್ತಿತ್ತು. ಬಾಗಿಲನ್ನು ಜೋರಾಗಿ ತಟ್ಟಿಯೇ ಉಮೇಶ್ ತೆಗೆಸಬೇಕಾಯಿತು. ಬಾಗಿಲು ತೆಗೆದವನನ್ನು ನೋಡಿ ಉಮೇಶ್ ಒಂದು ಕ್ಷಣ ಬೆಚ್ಚಿ ಬಿದ್ದರು, ಸುಧಾರಿಸಿಕೊಂಡರು. ಏಕೆಂದರೆ ಬಾಗಿಲು ತೆಗೆದವನು ಮನುಷ್ಯನ ಸ್ವರೂಪದಲ್ಲಿ ಇದ್ದಂತೆಯೇ ಕಾಣಲಿಲ್ಲ. ಮುಖಕ್ಕೆ ಕಪ್ಪು ಬಣ್ಣ ಬಳಿದುಕೊಂಡು ಅರ್ಧ ದೇಹ ಮನುಷ್ಯನ ದೇಹದಂತೆ ಕಾಣುತ್ತಲೇ ಇರಲಿಲ್ಲ. ವಿಚಿತ್ರವಾದ ವೇಷ ತೊಟ್ಟಿದ್ದನು. ಆಗಲೇ ಕಿರಿಕಿರಿಗೊಂಡಿದ್ದ ಉಮೇಶ್ ಪಕ್ಕದಲ್ಲಿ ಹರಿಯುತ್ತಿದ್ದ ಮೋರಿಯನ್ನು ತೋರಿಸುತ್ತಾ, ಇನ್ನೊಂದು ಶಬ್ದ ಈ ಮನೆಯಿಂದ ಹೊರಕ್ಕೆ ಬಂದರೆ ನಿನ್ನನ್ನು ಅದರೊಳಗೆ ಎಸೆಯುತ್ತೇನೆ ಎಂದರು. ಆ ಮಾತಿನಿಂದ ಕೋಪಗೊಂಡ ಆ ಮನುಷ್ಯ ಉಮೇಶ್ರನ್ನ ಕೆಕ್ಕರಿಸಿ ಕಣ್ಣುಗಳನ್ನು ದೊಡ್ಡದಾಗಿ ಮಾಡಿ ನೋಡಿದ. ಸಿಟ್ಟು ಬಂದ ಉಮೇಶ್ ಎರಡೂ ಬೆರಳುಗಳನ್ನು ಅವನ ಕಣ್ಣುಗಳ ಕಡೆಗೆ ತೋರಿಸುತ್ತಾ, ಇನ್ನೊಮ್ಮೆ ಕಣ್ಣು ಬಿಟ್ಟರೆ ನಿನ್ನ ಕಣ್ಣುಗಳನ್ನು ಕಿತ್ತು ಹಾಕ್ತಾನೆ ಎಂದು ಹೇಳಿ ಅಲ್ಲಿಂದ ಹೊರಟರು. ಅಲ್ಲಿಂದ ಹೊರಟು 10 ನಿಮಿಷ ಸಹ ಆಗಿರಲಿಲ್ಲ, ಉಮೇಶ್ಗೆ ಮತ್ತೆ ಕೆಪಿ ಅಗ್ರಹಾರದಿಂದ ಮೆಸೇಜ್ ಬಂದಿತು. ಇವರು ಹೋಗಿ ನೋಡಿದರೆ ಆ ಮನುಷ್ಯ ತನ್ನ ಮನೆಯೊಳಗೆ ಪೂಜೆ ಮತ್ತೆ ಆರಂಭ ಮಾಡಿದ್ದ. ತನ್ನ ಪೂಜೆಯ ಕುಂಡದ ಮಧ್ಯದಲ್ಲಿ ಒಂದು ಗೊಂಬೆಯನ್ನ ಪ್ರತಿಷ್ಠಾನ ಮಾಡಿ ಮೈ ಮೇಲೆ ಆವೇಶ ಬಂದಂತೆ ಕುಳಿತಿದ್ದ. ಪಿತ್ತ ನೆತ್ತಿಗೇರಿದ ಉಮೇಶ್ ಆ ಗೊಂಬೆಯನ್ನ ತೆಗೆದು ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಮೋರಿಯೊಳಗೆ ಎಸೆದು ಅಲ್ಲಿಂದ ಹೊರಟು ಹೋದರು. ಆ ರಾತ್ರಿ ಮತ್ತೆ ಯಾವುದೇ ಮೆಸೇಜ್ ಬರಲಿಲ್ಲ. ಮಾರನೇ ದಿನ ತಮ್ಮ ಕಲಾಸಿಪಾಳ್ಯ ಪೊಲೀಸ್ ಸ್ಟೇಷನ್ನಲ್ಲಿ ಕುಳಿತಿದ್ದ ಉಮೇಶ್ಗೆ ತಾವು ಹಿಂದಿನ ದಿನ ನೋಡಿದ ಆ ವ್ಯಕ್ತಿಯ ವಿಷಯ ಕೊರೆಯಲಾರಂಭಿಸಿತು. ಏಕೋ ಈ ಮನುಷ್ಯ ಸಾಧಾರಣ ಮಂತ್ರವಾದಿ ಅಥವಾ ಪೂಜಾರಿ ಅಲ್ಲ ಎಂದೆನಿಸಿ ನಿಧಾನವಾಗಿ ಅವನ ಬಗ್ಗೆ ಮಾಹಿತಿ ಕಲೆ ಹಾಕಲು ಆರಂಭಿಸಿದರು. ಹಿಂದಿನ ರಾತ್ರಿ ಅವನಿದ್ದ ವೇಷ ನೋಡಿ ಅವನಿಗೆ ಕಾಡು ಮನುಷ್ಯ ಎಂದು ನಾಮಕರಣ ಮಾಡಿದರು. ಮೊದಲಿಗೆ ಗೊತ್ತಾದ ವಿಷಯ ಎಂದರೆ ಈ ಕಾಡು ಮನುಷ್ಯ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಸಮೀಪದ ಮುಳಕಟ್ಟಮ್ಮ ದೇವಿಯ ಆರಾಧಕ. ಪಿಯುಸಿ ಮುಗಿದ ಮೇಲೆ ಮಾಗಡಿ ರಸ್ತೆಯ ಸಜ್ಜೆಪಾಳ್ಯದಲ್ಲಿರುವ ಹಿಂದುಳಿದ ಜನಾಂಗದವರ ಹಾಸ್ಟೆಲ್ನಲ್ಲಿ ಇದ್ದುಕೊಂಡು ಡಿಪ್ಲೊಮಾ ಓದಿದ. ಅಲ್ಲಿಂದ ಬಂದು ಕೆಪಿ ಅಗ್ರಹಾರದಲ್ಲಿ ಈ ಮನೆಯನ್ನ ಬಾಡಿಗೆ ಪಡೆದಿದ್ದ. ಈತ ಇಲ್ಲಿ ಬರಲು ಕಾರಣವಿತ್ತು, ಈತ ತನ್ನನ್ನು ಒಬ್ಬ ಹೈಡ್ರೋಲಾಜಿಸ್ಟ್ ಅಥವಾ ನೀರಿನ ತಜ್ಞ ಎಂದು, ಬಾವಿ ಅಥವಾ ಬೋರ್ವೆಲ್ ತೋಡಲು ಸೂಕ್ತವಾದ ಸ್ಥಳಗಳನ್ನು ತೋರಿಸುವವನೆಂದು ಹೇಳಿಕೊಂಡಿದ್ದ. ಈ ವಿಷಯಗಳನ್ನು ಎಲ್ಲರಿಗೂ ತಲುಪಿಸಲು ಇವನು ಒಂದು ಉಪಾಯ ಮಾಡಿದ್ದ. ಕೆಪಿ ಅಗ್ರಹಾರ, ವಿಜಯನಗರ, ಮಾಗಡಿ ರಸ್ತೆ ಮುಂತಾದ ಪ್ರದೇಶಗಳಿಗೆ ಮನೆಗೆಲಸಕ್ಕೆ ಹೋಗುವ ಹೆಂಗಸರುಗಳ ಗೆಳೆತನ ಬೆಳೆಸಿ ಅವುಗಳನ್ನು ಅವರು ಕೆಲಸ ಮಾಡುವ ಮನೆಗಳಿಗೆ ತಲುಪುವಂತೆ ಮಾಡುತ್ತಿದ್ದ. ಇಂತಹ ವಿಷಯಗಳು ಹೆಂಗಸರ ಮಧ್ಯೆ ಬೇಗವಾಗಿ ಹರಡುತ್ತವೆ ಎನ್ನುವುದು ಇವನಿಗೂ ಗೊತ್ತಿತ್ತು. ಬರೀ ನೀರಿನ ವಿಷಯವಾಗಿದ್ದರೆ ಪರವಾಗಿರಲಿಲ್ಲ, ಮನೆಗಳಲ್ಲಿ ಯಾವುದೇ ರೀತಿಯ ಕಷ್ಟಗಳಿದ್ದರೆ ಮತ್ತು ಯಾರಾದರೂ ಮಾಟ ಮಾಡಿಸಿದ್ದರೆ ಅಂತಹ ಮನೆಗಳಲ್ಲಿ ಇವನ ಮೂಲಕ ಪೂಜೆ ಮಾಡಿಸಿದರೆ ಕಷ್ಟಗಳು ಪರಿಹಾರವಾಗುತ್ತದೆ ಎನ್ನುವ ವಿಷಯ ಕೂಡ ಹರಿದಾಡುತ್ತಿತ್ತು. ಏನಾದರಾಗಲಿ ಎಂದುಕೊಂಡ ಇನ್ಸ್ಪೆಕ್ಟರ್ ಉಮೇಶ್ ಕಾಡು ಮನುಷ್ಯನ ಫೋನ್ ನಂಬರ್ ಟ್ಯಾಪ್ ಮಾಡಿಸಿದರು. ಆ ಫೋನಿಗೆ ಬರುವ ಕರೆಗಳನ್ನು ಕೇಳಿಸಿಕೊಂಡ ಉಮೇಶ್ಗೆ ಇವನ ಬಗ್ಗೆ ಸಂಶಯ ಬಲವಾಗತೊಡಗಿತು. ಅದೇ ಸಂದರ್ಭದಲ್ಲಿ ಮೈಸೂರು ರಸ್ತೆಯಲ್ಲಿರುವ ರಾಜರಾಜೇಶ್ವರಿ ಆಸ್ಪತ್ರೆಯ ಡಾಕ್ಟರ್ ಒಬ್ಬರು ಒಂದು ಕೇಸಿನ ವಿಷಯದಲ್ಲಿ ಉಮೇಶ್ ಅವರ ಸಹಾಯ ಕೋರಿದರು. ಆ ಡಾಕ್ಟರ್ಗೆ ಡ್ರೈವರ್ ಆಗಿದ್ದ ರಾಜು ಎನ್ನುವ ಹುಡುಗ ಮೈಸೂರು ರಸ್ತೆಯ ಹತ್ತಿರ ಇರುವ ದೊಡ್ಡಾಲದ ಮರದ ಹತ್ತಿರ ಕೊಲೆಯಾಗಿದ್ದ. ಆ ಕೊಲೆಯ ಬಗ್ಗೆ ಬಹಳಷ್ಟು ಊಹಾಪೋಹಗಳಿದ್ದವು. ಅದರಲ್ಲಿ ಒಂದು ಊಹಾಪೋಹದ ಪ್ರಕಾರ ರಾಜುವಿಗೆ ಒಂದು ಹೆಂಗಸಿನ ಸಂಬಂಧ ಇತ್ತು ಮತ್ತು ಆ ಕೊಲೆಯನ್ನ ಅವಳ ಗಂಡನೇ ಮಾಡಿಸಿದ್ದಾನೆ ಎಂಬುದು. ಆದರೆ ರಾಜುವನ್ನ ಹತ್ತಿರದಿಂದ ನೋಡಿದ್ದ ಡಾಕ್ಟರ್ ಇದನ್ನು ನಂಬಲು ತಯಾರಿರಲಿಲ್ಲ. ಕೇಸು ಕೆಂಗೇರಿ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗಿದ್ದರು. ಡಾಕ್ಟರ್ ತಮ್ಮ ಸ್ನೇಹಿತನೊಬ್ಬನ ಮೂಲಕ ಉಮೇಶ್ ಅವರ ಸಹಾಯ ಕೇಳಿದ್ದರು. ಅವರಿಗೆ ಕೊಲೆಯ ಹಿಂದಿನ ಸತ್ಯಾಂಶ ಬೇಕಾಗಿತ್ತು ಅಷ್ಟೇ. ರಾಜು ಕೊಲೆಯ ಹಿಂದಿನ ಸತ್ಯ ತಿಳಿಯಲು ಉಮೇಶ್ ಅವರು ರಾಜು ಕೊಲೆಯಾದ ವಾರದಲ್ಲಿ ದೊಡ್ಡಾಲದ ಮರದ ಹತ್ತಿರದ ಟವರ್ನಲ್ಲಿ ಉಪಯೋಗವಾದ ಎಲ್ಲಾ ಫೋನ್ಗಳ ವಿವರ ತರಿಸಿದರು. ಅದರಲ್ಲಿ ಒಂದು ನಂಬರ್ ಕಾಡು ಮನುಷ್ಯನದೂ ಸಹ ಇತ್ತು. ಅದಲ್ಲದೆ ಇವನ ನಂಬರ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದ ಇನ್ನೂ ಮೂರು ನಂಬರ್ಗಳು ಸಹ ಇದ್ದವು. ಆದರೆ ಕೊಲೆಯಾದ ಸಮಯಕ್ಕೂ ಈ ನಂಬರ್ಗಳು ದೊಡ್ಡಾಲದ ಮರದ ಕಡೆಯಿಂದ ಹೋದ ಸಮಯಕ್ಕೂ ಬಹಳ ವ್ಯತ್ಯಾಸವಿತ್ತು. ಕಾಡು ಮನುಷ್ಯನಿಗೆ ಆ ದಾರಿಯಲ್ಲಿ ಏನು ಕೆಲಸ ಇರಬಹುದು ಎನ್ನುವ ಪ್ರಶ್ನೆ ಉಮೇಶ್ ತಲೆಯೊಳಗೆ ಕೊರೆಯಲಾರಂಭಿಸಿತು. ಏಕೆಂದರೆ ಅದು ರಾತ್ರಿಯ ಸಮಯ. ತಕ್ಷಣವೇ ಆ ನಂಬರ್ ಎಲ್ಲಿಯವರೆಗೆ ಹೋಗಿದೆ ಎಂದು ಉಮೇಶ್ ಬೆನ್ನತ್ತಿದ. ಆ ನಾಲ್ಕು ನಂಬರ್ಗಳು ಅಲ್ಲಿಂದ ಒಳಗಿನ ರಸ್ತೆಗಳಲ್ಲಿ ಚಲಿಸಿ ಮಂಡ್ಯ ಜಿಲ್ಲೆಯ ಬೆಳ್ಳೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನ ಸೀತಾ ನದಿಗೆ ಹೋಗಿ ತಲುಪಿದವು. ಒಂದು ಗಂಟೆ ಒಂದೇ ಜಾಗದಲ್ಲಿದ್ದ ಆ ನಂಬರ್ಗಳು ಅಲ್ಲಿಂದ ಬೆಂಗಳೂರಿಗೆ ಹಿಂತಿರುಗಿದ್ದವು. ಏನೋ ಹೊಳೆದಂತಾಗಿ ಬೆಳ್ಳೂರಿನ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿದ ಉಮೇಶ್ ಈ ನಾಲ್ವರು ಸೀತಾ ನದಿಗೆ ಹೋದ ತಾರೀಕು ಹೇಳಿ ಅಂದು ಯಾವುದಾದರೂ ಕೊಲೆಯಾಗಿತ್ತಾ ಎಂದು ಕೇಳಿದರು. ಅದಕ್ಕೆ ಇನ್ಸ್ಪೆಕ್ಟರ್ ಆ ತಾರೀಕಿನಂದು ಹೊಳೆಯ ಪಕ್ಕದಲ್ಲಿ ಒಂದು ಹೆಂಗಸಿನ ತಲೆಯ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ್ದಾರೆ, ಅಲ್ಲಿ ಯಾವುದೋ ಪೂಜೆ ಮಾಡಿದ ಗುರುತು ಕೂಡ ಇದೆ, ಮುಖ ಜಜ್ಜಿ ಹೋದ ಕಾರಣ ಆ ಹೆಂಗಸು ಯಾರೆಂದು ಗೊತ್ತಾಗಿಲ್ಲ ಎಂದು ಹೇಳಿದರು. ತಕ್ಷಣವೇ ಉಮೇಶ್ ಅವರು ವಿಜಯನಗರದ ಸುತ್ತಮುತ್ತಲಿನ ಎಲ್ಲಾ ಪೊಲೀಸ್ ಸ್ಟೇಷನ್ಗಳಲ್ಲಿ ಯಾವುದಾದರೂ ಹೆಂಗಸರ ಮಿಸ್ಸಿಂಗ್ ಕಂಪ್ಲೇಂಟ್ ಬಂದಿದೆಯೇ ಎಂದು ಹುಡುಕಾಡಿದರು. ಆ ಹೋಲಿಕೆಯ ಮಿಸ್ಸಿಂಗ್ ಕಂಪ್ಲೇಂಟ್ ಬಂದಿದ್ದ ಹೆಂಗಸಿನ ಹೆಸರು ಮಾಗಡಿ ರಸ್ತೆಯ ಎಲಿಜಬೆತ್. 42-43 ವರ್ಷದ ಗೃಹಿಣಿ, ಒಳ್ಳೆಯ ಮನೆತನಕ್ಕೆ ಸೇರಿದವಳು ಮತ್ತು ಸುಖವಾಗಿಯೇ ಇದ್ದಳು. ಅವಳಿಗಿದ್ದ ಒಂದೇ ಒಂದು ತೊಂದರೆ ಎಂದರೆ ಒಂದೆರಡು ವರ್ಷಗಳಿಂದ ಅವಳ ಗಂಡನ ಆರೋಗ್ಯ ಸರಿ ಇರಲಿಲ್ಲ. ತಕ್ಷಣವೇ ಉಮೇಶ್ ಅವರು ಈ ಗುಂಪು ಒಟ್ಟಿಗೆ ಬೆಂಗಳೂರಿನಿಂದ ಹೊರಗೆ ಹೋಗಿರುವ ಜಾಡನ್ನ ಹಿಡಿಯುತ್ತಾ ಹೋದರು. ಎಲಿಜಬೆತ್ ಕಣ್ಮರೆಯಾಗುವ ಒಂದು ತಿಂಗಳು ಮುಂಚೆ ಇದೇ ಗುಂಪು ಒಂದು ದಿನ ರಾತ್ರಿ ಸಮಯದಲ್ಲಿ ಮದ್ದೂರಿನ ಹತ್ತಿರದ ಶಿಂಸಾವರೆಗೆ ಹೋಗಿ ಒಂದು ಗಂಟೆ ಇದ್ದು ಹಿಂದಕ್ಕೆ ಬಂದಿದ್ದರು. ತಕ್ಷಣವೇ ಮದ್ದೂರು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ ಉಮೇಶ್ ಅವರು ಹೋದ ತಾರೀಕಿನಲ್ಲಿ ಶಿಂಸಾದಲ್ಲಿ ಯಾವುದಾದರೂ ಕೊಲೆಯಾಗಿತ್ತೆ ಎಂದು ವಿಚಾರಿಸಿದರು. ಮದ್ದೂರು ಪೊಲೀಸ್ ಸ್ಟೇಷನ್ನಿಂದ ಬಂದ ಮಾಹಿತಿ ಪ್ರಕಾರ 40 ವರ್ಷದ ಒಂದು ಹೆಂಗಸು ಕೊಲೆಯಾಗಿತ್ತೆಂದು, ಆಕೆಯ ಮುಖವನ್ನ ಕಲ್ಲಿನಿಂದ ಜಜ್ಜಿ ಹಾಕಿದ್ದರಿಂದ ಗುರುತು ಹಿಡಿಯಲು ಸಾಧ್ಯವಾಗಿರಲಿಲ್ಲ ಎಂದು ಹೇಳಿದರು. ಬೆಳ್ಳೂರು ಪೊಲೀಸರು ಹೇಳಿದಂತೆಯೇ ಇಲ್ಲಿಯೂ ಸಹ ಯಾವುದೋ ಒಂದು ಪೂಜೆ ನಡೆದಿತ್ತು. ಈ ಸಲ ಮಿಸ್ಸಿಂಗ್ ಕೇಸ್ ಹಿಂದೆ ಹೋದ ಉಮೇಶ್ಗೆ ಸಿಕ್ಕಿದ್ದು ಮೈಸೂರು ರಸ್ತೆಯ ಕವಿತಾ ಫ್ಯಾಕ್ಟರಿ ಹತ್ತಿರ ವಾಸಿಸುತ್ತಿದ್ದ ಸ್ವರ್ಣ ಎಂಬ ಹೆಂಗಸಿನ ವಿವರ. ಈಕೆ ಬಹಳ ಆಸ್ತಿವಂತಳಾಗಿದ್ದಳು. ಆದರೆ 2 ವರ್ಷಗಳ ಕೆಳಗೆ ಗಂಡನಿಂದ ಡೈವೋರ್ಸ್ ತೆಗೆದುಕೊಂಡಿದ್ದಳು. ಮಾನಸಿಕವಾಗಿ ಸ್ವಲ್ಪ ಕುಗ್ಗಿದ್ದಳು. ಇವಿಷ್ಟೂ ಮಾಹಿತಿ ಕಲೆ ಹಾಕುವ ಹೊತ್ತಿಗೆ ಕಾಡು ಮನುಷ್ಯನಿಗೆ ಏನೋ ಅನುಮಾನ ಬಂದ ಹಾಗಿದೆ. ಆತ ತನ್ನ ಜೊತೆ ಸೀತಾನದಿ ಮತ್ತು ಶಿಮ್ಸಾಗೆ ಬಂದ ಒಬ್ಬನೊಡನೆ ಮಾತನಾಡುತ್ತಾ, ನನ್ನನ್ನು ಯಾರೋ ಫಾಲೋ ಮಾಡುತ್ತಿದ್ದಾರೆ ಎಂದು ಒಮ್ಮೆ ಹೇಳಿದ. ಅಲ್ಲಿಂದ ಕಾಡು ಮನುಷ್ಯನು ನಂದಿನಿ ಲೇಔಟ್ ಕಡೆಗೆ ಹೊರಟು ಹೋದನು ಮತ್ತು ತನ್ನ ಫೋನ್ ಸ್ವಿಚ್ ಆಫ್ ಮಾಡಿದನು. ಉಮೇಶ್ಗೆ ಪೀಕಲಾಟ ಶುರುವಾಯಿತು. ಏಕೆಂದರೆ ಕಾಡು ಮನುಷ್ಯನು 2 ಹೆಂಗಸರನ್ನ ಬಲಿ ಕೊಟ್ಟಿರುವ ವಿಷಯದ ಬಗ್ಗೆ ಪೊಲೀಸರ ಬಳಿ ಸರ್ಕಮ್ಟಾನ್ಶಿಯಲ್ ಎವಿಡೆನ್ಸ್ ಇತ್ತೇ ಹೊರತು ಯಾವುದೇ ವಿವರಗಳು ಗೊತ್ತಿರಲಿಲ್ಲ. ಹಾಗಾಗಿ ಅವರಿನ್ನೂ ಮಿಸ್ಸಿಂಗ್ ಹೊರತು ಕೊಲೆ ಎಂದು ಹೇಳಲು ಸಾಧ್ಯವಿರಲಿಲ್ಲ. ಇಬ್ಬರೂ ಕಣ್ಮರೆಯಾಗಿದ್ದು ಮತ್ತು ಆ 2 ಶವಗಳು ಸಿಕ್ಕಿದ್ದು ಅಮಾವಾಸ್ಯೆಯ ದಿನವೇ. ಇದೇ ಹೊತ್ತಿನಲ್ಲಿ ಕಾಡು ಮನುಷ್ಯ ಇನ್ನೊಬ್ಬ ಹೆಂಗಸಿನ ಜೊತೆ ಮಾತುಕತೆಯಲ್ಲಿ ತೊಡಗಿದ್ದನು. ಆಕೆಗೆ ಎಲ್ಲೋ ಒಂದು ಕಡೆ ಪೂಜೆ ಮಾಡಿಸುವ ಭರವಸೆಯನ್ನೂ ಕೊಟ್ಟಿದ್ದನು. ಈ ಹೆಂಗಸಿಗೆ ಪೂಜೆ ಮಾಡುತ್ತೇನೆ ಎಂದು ಹೇಳುತ್ತಿದ್ದದ್ದು ಅಮಾವಾಸ್ಯೆಯ ರಾತ್ರಿಯ ದಿನಾಂಕದಂದೇ. ಅಮಾವಾಸ್ಯೆಯ ಹತ್ತಿರ ಬರುತ್ತಿದ್ದಾಗಲೇ ಇವನ ಫೋನ್ ಸ್ವಿಚ್ ಆಫ್ ಆಗಿತ್ತು. ಅಮಾವಾಸ್ಯೆಗೆ 3 ದಿನಗಳಿರುವಾಗ ಕಾಡು ಮನುಷ್ಯನ ಜೊತೆ ಮಾತುಕತೆಯಲ್ಲಿ ತೊಡಗಿದ್ದ ಹೆಂಗಸಿನ ಫೋನ್ ನಂಬರ್ ಟ್ಯಾಪ್ ಮಾಡಲು ಉಮೇಶ್ ನಿರ್ಧರಿಸಿದರು. ಅವರ ಅನುಮಾನ ನಿಜವಾಯಿತು. ಆಕೆ ಕೆಲವು ನಂಬರ್ಗಳಿಗೆ ದಿನಕ್ಕೆ 1 ಬಾರಿ ಫೋನ್ ಮಾಡುತ್ತಿದ್ದಳು. ಅದರಲ್ಲೊಂದು ಆ ಕಾಡು ಮನುಷ್ಯನ ಹೊಸ ನಂಬರ್ ಆಗಿತ್ತು. ಆಕೆಯ ಹೆಸರು ಸುಗುಣಮ್ಮ ಮತ್ತು ಅವಳ KP ಅಗ್ರಹಾರದ ಮನೆಯನ್ನೇ ಈ ಕಾಡು ಮನುಷ್ಯ ಬಾಡಿಗೆಗೆ ತೆಗೆದುಕೊಂಡಿದ್ದ. ಆಕೆ ಯಾವುದೇ ಪೂಜೆ ಮಾಡಲು ಸಾಧ್ಯವೇ ಎಂದು ಕೇಳುತ್ತಿದ್ದಳು. ಕಾಡು ಮನುಷ್ಯ ಅದನ್ನು ನದಿಯ ದಡದಲ್ಲಿ ಮಾಡಬೇಕು ಎಂದು ಹೇಳುತ್ತಿದ್ದನು. ಕಾಡು ಮನುಷ್ಯ ಯಾವುದೇ ನದಿಯ ತೀರ ಹೇಳಿದರೂ ಆಕೆ ಕಾವೇರಿ ನದಿಯ ತೀರದಲ್ಲೇ ಪೂಜೆ ನಡೆಯಬೇಕೆಂದು ಹಠ ಹಿಡಿದಿದ್ದಳು. ಕೊನೆಗೆ ಶ್ರೀರಂಗಪಟ್ಟಣದ ಕಡೆ ಕಾವೇರಿ ನದಿಯ ತೀರಕ್ಕೆ ಹೋಗಬಹುದು ಎನ್ನುವ ಸುಳಿವು ಸಿಕ್ಕಿತು. ಸ್ವಲ್ಪವೂ ಸಮಯ ವ್ಯರ್ಥ ಮಾಡದೆ ಉಮೇಶ್ ತಮ್ಮ 2 ಸಬ್ಇನ್ಸ್ಪೆಕ್ಟರ್ಗಳಾದ ಮನೋಜ್, ಗಿರೀಶ್ ಮತ್ತು ಇನ್ನೂ 3 ಸಿಬ್ಬಂದಿಗಳ ಜೊತೆಗೆ ಮೈಸೂರು ಕಡೆಗೆ ಹೊರಟರು. ಚನ್ನಪಟ್ಟಣ ದಾಟಿ ಶಿಮ್ಸಾದ ಹತ್ತಿರ ತಮ್ಮ ಕಾರು ನಿಲ್ಲಿಸಿ ಕಾಯಲು ಆರಂಭಿಸಿದರು. ಸ್ವಲ್ಪ ಹೊತ್ತಿಗೆ 4 ಜನ ಗಂಡಸರು ಮತ್ತು ಒಬ್ಬ ಹೆಂಗಸು ಇದ್ದ ಆಟೋ ರಿಕ್ಷಾ ಅವರನ್ನ ದಾಟಿಕೊಂಡು ಹೋಯಿತು. ಟೆಲಿಫೋನ್ ಲೊಕೇಶನ್ ಪ್ರಕಾರ ಅವರಿಗೆ ಬೇಕಾಗಿದ್ದ 4 ನಂಬರ್ಗಳು ಆಟೋ ರಿಕ್ಷಾದೊಳಗೇ ಇರುವುದು ಗೊತ್ತಾಯಿತು. ನಿಧಾನವಾಗಿ ದೂರದಿಂದ ಆಟೋ ರಿಕ್ಷಾವನ್ನ ಹಿಂಬಾಲಿಸಲು ಆರಂಭಿಸಿದರು. ಶ್ರೀರಂಗಪಟ್ಟಣ ಹತ್ತಿರ ಬರುತ್ತಿದ್ದಂತೆಯೇ ಫೋನ್ಗಳ ಲೊಕೇಶನ್ ತಪ್ಪಿಹೋಯಿತು. ಆಟೋ ಯಾವ ಕಡೆಗೆ ಹೋಯಿತು ಎನ್ನುವುದು ಪೊಲೀಸ್ ಟೀಮ್ಗೆ ಗೊತ್ತಾಗಲಿಲ್ಲ. 1-2 ನಿಮಿಷ ರಸ್ತೆಯಲ್ಲೇ ಕಾರು ನಿಲ್ಲಿಸಿಕೊಂಡು ಅವರಲ್ಲೇ ಚರ್ಚೆ ಮಾಡಿದರು. ಯಾವುದೇ ತೀರ್ಮಾನಕ್ಕೆ ಬರಲಾರದಿದ್ದರೂ ಆಗಿದ್ದಾಗಲಿ ಎಂದು ಹತ್ತಿರದಲ್ಲೇ ಇದ್ದ ನಿಮಿಷಾಂಬ ದೇವಸ್ಥಾನದ ಕಡೆಗೆ ಹೊರಟರು. ಕಾರನ್ನು ದೂರದಲ್ಲಿಯೇ ನಿಲ್ಲಿಸಿ ನಿಮಿಷಾಂಬ ದೇವಸ್ಥಾನದ ಹಿಂದುಗಡೆಯಿಂದ ನಡೆದುಕೊಂಡು ಬಂದ ಪೊಲೀಸರಿಗೆ ಆಟೋ ರಿಕ್ಷಾ ದೇವಸ್ಥಾನದ ಪಾರ್ಕಿಂಗ್ ಏರಿಯಾದಲ್ಲಿ ನಿಂತಿರುವುದನ್ನು ನೋಡಿ ಉಸಿರು ಬಂದಿತು. ಅದರಿಂದ 4 ಜನ ಇಳಿದು ಪೂಜೆ ಸಾಮಾನುಗಳನ್ನು ತೆಗೆದುಕೊಂಡು ದೇವಸ್ಥಾನದ ಕಡೆಗೆ ಬಂದು ಅಲ್ಲಿಂದ 50 ಮೀಟರ್ ಮುಂದೆ ಕಾವೇರಿ ನದಿಯ ತೀರದಲ್ಲಿ ನಡೆದುಕೊಂಡು ಹೊರಟರು. ಕಗ್ಗತ್ತಲಲ್ಲಿ ಅವರನ್ನು ಹಿಂಬಾಲಿಸುವುದು ಪೊಲೀಸರಿಗೆ ಸ್ವಲ್ಪ ಕಷ್ಟವಾಯಿತು. 5 ನಿಮಿಷ ತಡವಾಗಿ ಜಾಗ ತಲುಪುವ ಹೊತ್ತಿಗೆ ಆ ಹೆಂಗಸು ಬೆಂಕಿಯ ಮುಂದೆ ಕುಳಿತಿದ್ದಳು ಮತ್ತು ಪೂಜೆ ಆರಂಭವಾಗಿತ್ತು. ನೀರವವಾಗಿ ಹರಿಯುತ್ತಿದ್ದ ಕಾವೇರಿ ತೀರದ ನಿಶಬ್ದತೆಯಲ್ಲಿ ಕಾಡು ಮನುಷ್ಯನ ಮಂತ್ರ ಯಾರೋ ಎಲ್ಲಿಯೋ ಗೊಣಗುವಂತೆ ಕೇಳುತ್ತಿತ್ತು. ಇದರ ಮಧ್ಯೆ ಅವರೇನು ಮಾಡುತ್ತಾರೆ ಎನ್ನುವುದನ್ನು ನೋಡುತ್ತಾ ಇದ್ದ ಪೊಲೀಸ್ ಟೀಮ್ ಮಧ್ಯದಿಂದ ಅಣ್ಣೇಗೌಡ ಎಂಬ ಕಾನ್ಸ್ಟೇಬಲ್ ಕೆಮ್ಮಿಬಿಟ್ಟನು. ತಕ್ಷಣವೇ ಅಲರ್ಟ್ ಆದ ಕಾಡು ಮನುಷ್ಯ ಮತ್ತು ಅವನ ತಂಡ ಮಾತು ನಿಲ್ಲಿಸಿಬಿಟ್ಟರು. ಮುಂದಿನ 10 ನಿಮಿಷ ಬರೀ ಮೌನವೇ ತುಂಬಿತ್ತು. ಪೊಲೀಸರು ಎಲ್ಲಾ ಕಡೆಯಿಂದ ಪೂಜೆ ಮಾಡುತ್ತಿರುವವರನ್ನ ಸುತ್ತುವರಿಯಲು ಆರಂಭಿಸುತ್ತಿದ್ದಾಗಲೇ ಅವರೆಲ್ಲ ಪೂಜೆ ಸಾಮಾನುಗಳನ್ನು ಅಲ್ಲಿಯೇ ಬಿಟ್ಟು ಓಡಿ ಹೋದರು. ಯಾವ ಕಡೆಗೆ ಓಡಿ ಹೋದರು ಎಂದು ಗೊತ್ತಾಗದೆ ಪೊಲೀಸರು ಕತ್ತಲಲ್ಲಿ ತಡಕಾಡಿದರು. ದೇವಸ್ಥಾನದ ಹತ್ತಿರ ಬಂದು ನೋಡಿದರೆ ಆಟೋ ರಿಕ್ಷಾ ಇರಲಿಲ್ಲ. ಆ ಹೆಂಗಸಿನ ಕಥೆ ಏನಾಯಿತು ಎಂದು ಗೊತ್ತಾಗದೆ ಪೊಲೀಸರು ಕಳವಳಗೊಂಡರು. ತಾವು ಬಂದಿದ್ದು ನೋಡಿ ಆ ಹೆಂಗಸರನ್ನ ಕೊಂದೇ ಬಿಟ್ಟಿದ್ದರೆ ಎಂಬ ಪ್ರಶ್ನೆ ಕಾಡತೊಡಗಿತು. ಮೊಬೈಲ್ ಲೊಕೇಶನ್ ನೋಡಿದರೆ ಎಲ್ಲಾ ಮೊಬೈಲ್ಗಳು ಸ್ವಿಚ್ ಆಫ್ ಆಗಿದ್ದವು. ಬೆಂಗಳೂರಿಗೆ ಬಂದ ತಕ್ಷಣವೇ ಪೊಲೀಸರು ಆಟೋ ರಿಕ್ಷಾ ನಂಬರ್ ಆಧರಿಸಿ ಕಲಾಸಿಪಾಳ್ಯದ ಸಿಮೆಂಟ್ ಕಾಲೋನಿಯಲ್ಲಿ ವಾಸವಾಗಿದ್ದ ಆಟೋ ಡ್ರೈವರ್ನನ್ನ ಹಿಡಿದರು. ಅವನ ಹೆಸರು ಚಂದ್ರಶೇಖರ. ಅವನ ಮೂಲಕ ಹಿಂದಿನ ದಿನ ರಾತ್ರಿ ಬಲಿಯಾಗಬೇಕಿದ್ದ ಸುಗುಣಮ್ಮನನ್ನ ಹುಡುಕಿದರು. ಕಾಡು ಮನುಷ್ಯ ವಾಸವಾಗಿದ್ದ ಆಕೆಯ KP ಅಗ್ರಹಾರದ ಮನೆ ಬಾಗಿಲು ತೆಗೆಸಿ ಅಲ್ಲಿ ಕಾಡು ಮನುಷ್ಯ ಇಟ್ಟಿದ್ದ ಪೂಜೆಯ ಸಾಮಾನುಗಳು, ಮೊದಲು ಕಣ್ಮರೆಯಾಗಿದ್ದ ಎಲಿಜಬೆತ್ ಮತ್ತು ಸ್ವರ್ಣ ಅವರ ATM ಕಾರ್ಡ್ಗಳು, ಚಿನ್ನದ ಆಭರಣಗಳು ಮತ್ತು ಕೆಲವು ಪತ್ರಗಳನ್ನ ವಶಪಡಿಸಿಕೊಂಡರು. 1-2 ದಿನಗಳಲ್ಲಿ ಕಾಡು ಮನುಷ್ಯನೂ ಸೇರಿದಂತೆ ಇಡೀ ತಂಡವನ್ನ ಅರೆಸ್ಟ್ ಮಾಡಲಾಯಿತು. ಕಾಡು ಮನುಷ್ಯನ ಬಲಿಯ ಹಿಂದಿನ ಕಥೆ ಕೇಳಿದ ಪೊಲೀಸರು ತಲೆ ತಲೆ ಚಚ್ಚಿಕೊಂಡರು. ಈ ಕಾಡು ಮನುಷ್ಯನ ಹೆಸರು ರವೀಂದ್ರ, ಅಲಿಯಾಸ್ ಅಜಯ್. ಇವನ ತಂದೆ ಬಸವರಾಜ್. ಬೆಂಗಳೂರು ಹಾಸನ ಹೈವೇಯಲ್ಲಿರುವ ಬೆಳ್ಳೂರಿನ ಸಮೀಪ ಮುಳಕಟ್ಟೆ ಊರಿನಲ್ಲಿ ಮುಳಕಟ್ಟಮ್ಮ ದೇವಸ್ಥಾನದ ಅರ್ಚಕ. ಮುಳಕಟ್ಟಮ್ಮ ದೇವಸ್ಥಾನ ಬಹಳ ಹೆಸರುವಾಸಿ. ಬೇರೆ ಬೇರೆ ಜಿಲ್ಲೆಗಳಿಂದಲೂ ಸಹ ಈ ದೇವಸ್ಥಾನಕ್ಕೆ ಹರಕೆ ಕಟ್ಟಿಕೊಂಡು ಜನಗಳು ಬರುತ್ತಾರೆ. ಮಕ್ಕಳಿಗೆ ದೃಷ್ಟಿ ತೆಗೆಸುವುದರಿಂದ ಹಿಡಿದು ಮಕ್ಕಳಾಗದವರು, ಮದುವೆಯಾಗದವರು ಎಲ್ಲರೂ ಇಲ್ಲಿಗೆ ಹರಕೆ ಹೊರುತ್ತಾರೆ. ಇಲ್ಲಿ ಮಾಟ ಮಾಡಿಸುವುದು ಮತ್ತು ಮಾಟ ತೆಗೆಸುವುದು ಸಹ ನಡೆಯುತ್ತದೆ ಎನ್ನುವ ಪ್ರತೀತಿ ಇದೆ. ರವೀಂದ್ರ PUC ಮುಗಿಸಿ ಡಿಪ್ಲೊಮಾ ಓದಲು ಬೆಂಗಳೂರಿಗೆ ಬಂದ. ಶಿವಾಜಿನಗರದ ನಿಜಲಿಂಗಪ್ಪ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಡಿಪ್ಲೊಮಾ ಇನ್ ಲ್ಯಾಬ್ ಹೆಲ್ತ್ ಇನ್ಸ್ಪೆಕ್ಟರ್ ಮಾಡಿಕೊಂಡಿದ್ದ. ದೇವಸ್ಥಾನದಲ್ಲಿ ತನ್ನ ತಂದೆ ಮಾಡುತ್ತಿದ್ದ ಪೂಜೆಗಳಲ್ಲಿ ಕೆಲವನ್ನ ಕಲಿತಿದ್ದ ಕೂಡ. ಹಾಗಾಗಿ ತನಗೆ ಕೂಡ ಮುಳಕಟ್ಟಮ್ಮನ ಆಶೀರ್ವಾದ ಇದೆ ಎಂದೇ ನಂಬಿದ್ದ. ಡಿಪ್ಲೊಮಾ ಮುಗಿದ ಮೇಲೆ ರವೀಂದ್ರ ಹೊಟ್ಟೆಪಾಡಿಗಾಗಿ ಪೂಜೆ ಮತ್ತು ಜಲ ಸಂಶೋಧನೆ ಆರಿಸಿಕೊಂಡ. ಮುಳಕಟ್ಟಮ್ಮ ದೇವಸ್ಥಾನದ ಆವರಣದಲ್ಲಿ ಬೆಳೆದ ರವೀಂದ್ರನಿಗೆ ಜನಗಳು ದೇವರ ಬಳಿ ಯಾವ ಯಾವ ಕಾರಣಕ್ಕೆ ಬರುತ್ತಾರೆ ಎನ್ನುವುದು ಚೆನ್ನಾಗಿ ಗೊತ್ತಿತ್ತು. ಆ ಸುದ್ದಿಗಳನ್ನು ನಂಬುವವರು ಮತ್ತು ಎಲ್ಲಾ ಕಡೆಗೂ ಮಾತಿನ ಮೂಲಕ ತಲುಪಿಸುವವರು ಹೆಂಗಸರು ಎನ್ನುವುದು ಸಹ ಗೊತ್ತಿತ್ತು. ಈ ತರಹದ ಸುದ್ದಿಯನ್ನ ಎಲ್ಲಾ ಕಡೆಗೆ ಮುಟ್ಟಿಸಲು ಮನೆಗೆಲಸ ಮಾಡುವ ಹೆಂಗಸರೇ ಒಳ್ಳೆಯ ದಾರಿ. ಏಕೆಂದರೆ ಒಬ್ಬೊಬ್ಬರು ದಿನಕ್ಕೆ 4-5 ಮನೆಗಳಲ್ಲಿ ಕೆಲಸ ಮಾಡುತ್ತಾರೆ. ಈ ಹೆಂಗಸರಿಗೆ ಎಲ್ಲಾ ವಿಷಯಗಳಲ್ಲಿ ತಲೆ ಹಾಕುವ ಮತ್ತು ಇನ್ನೊಬ್ಬರ ವಿಷಯ ಮಾತನಾಡುವ ಚಾಳಿ ಹೆಚ್ಚು. ಹಾಗೆಯೇ ಕೆಲಸಗಳು ಮುಗಿದಾಗ ಅವರುಗಳು ಗುಂಪುಗೂಡಿಕೊಂಡು ತಾವು ಕೆಲಸ ಮಾಡುವ ಮನೆಗಳ ವಿಷಯಗಳನ್ನು ಮಾತನಾಡುತ್ತಾರೆ. ಅವರ ಮನೆಯವರ ಕಷ್ಟ ಸುಖ ಎಲ್ಲವನ್ನೂ ಮಾತನಾಡುತ್ತಾರೆ. ಹಾಗೆಯೇ ದೇವರು ಪೂಜೆ ಪುನಸ್ಕಾರಗಳಲ್ಲಿ ಬಹಳ ನಂಬಿಕೆ ಇರುವವರು ಈ ಹೆಂಗಸರೇ. ಮನೆಗೆಲಸ ಮಾಡುವ ಬಹಳ ಹೆಂಗಸರಿಗೆ ಕಷ್ಟ ಪರಿಹಾರಕ್ಕೆ ತಾಯತ ಮಾಡಿಕೊಡುವುದು ಮತ್ತು ಸಣ್ಣ ಪುಟ್ಟ ಪೂಜೆಗಳನ್ನು ಮಾಡಿಕೊಡುವ ಮೂಲಕ ರವೀಂದ್ರ ವಿಶ್ವಾಸ ಬೆಳೆಸಿಕೊಂಡ. ಡಿಪ್ಲೊಮಾ ಮುಗಿದ ಮೇಲೂ ಸ್ವಲ್ಪ ಕಾಲ ರವೀಂದ್ರ ಮಾಗಡಿ ರಸ್ತೆಯ ಸಜ್ಜೆಪಾಳ್ಯದಲ್ಲಿರುವ ಹಿಂದುಳಿದ ಜನಾಂಗದವರ ಹಾಸ್ಟೆಲ್ನಲ್ಲಿಯೇ ವಾಸವಾಗಿದ್ದ. ಆದರೆ ಹಾಸ್ಟೆಲ್ನಲ್ಲಿ ಪೂಜೆ ಮಾಡುವುದು ಮತ್ತು ಹೆಂಗಸರನ್ನ ಭೇಟಿಯಾಗುವುದು ಕಷ್ಟದ ಕೆಲಸವಾಗಿತ್ತು. ಇದಕ್ಕಾಗಿ KP ಅಗ್ರಹಾರದ ಮನೆಯನ್ನ ಬಾಡಿಗೆಗೆ ತೆಗೆದುಕೊಂಡ. ಮೊದಮೊದಲು ತನ್ನ ದಿನದ ಕೆಲಸಗಳನ್ನು KP ಅಗ್ರಹಾರದ ಮನೆಯಲ್ಲಿಯೇ ಮುಗಿಸಿ ಸಂಜೆಯ ನಂತರ ಹಾಸ್ಟೆಲ್ಗೆ ಹೋಗಿ ಮಲಗುತ್ತಿದ್ದ. ನಿಧಾನವಾಗಿ ಹಾಸ್ಟೆಲ್ಗೆ ಹೋಗಿ ಮಲಗುವುದು ಕಡಿಮೆಯಾಗಿ KP ಅಗ್ರಹಾರದಲ್ಲೇ ಉಳಿಯಲು ಆರಂಭಿಸಿದ. ಮೊದಲು ಸ್ವಲ್ಪ ದಿನ ಏನೂ ಆಗಲಿಲ್ಲ. ನಿಧಾನವಾಗಿ ಮಧ್ಯರಾತ್ರಿ ಕಳೆದ ಮೇಲೆ ರವೀಂದ್ರನಿಗೆ ನಿಧಾನವಾಗಿ ಎಲ್ಲಿಂದಲೋ ಗೆಜ್ಜೆ ಸಪ್ಪಳ ಕೇಳಿಸಲು ಆರಂಭಿಸಿತು. ಎಲ್ಲಿಂದ ಬರುತ್ತಿರಬಹುದು ಎಂಬ ಕುತೂಹಲದಿಂದ ಹುಡುಕಲು ಆರಂಭಿಸಿದ್ದ. ಮನೆಯ ಸುತ್ತಲೂ ಅಂತಹ ಸದ್ದೇನೂ ಇರಲಿಲ್ಲ. ಆದರೆ ಮನೆಯ ಒಳಗೆ ಬಂದಾಗ ಮಾತ್ರ ಮಧ್ಯರಾತ್ರಿ ಕಳೆದ ಮೇಲೆ ಗೆಜ್ಜೆಯ ಸಪ್ಪಳ ಕೇಳಿಸುತ್ತಿತ್ತು. ಕೆಲವು ದಿನಗಳು ಕಳೆದ ಮೇಲೆ ಆ ಸದ್ದು ನೆಲದ ಕೆಳಗಿನಿಂದ ಬರುತ್ತಿದೆ ಎನ್ನುವುದು ರವೀಂದ್ರನಿಗೆ ತಿಳಿಯಿತು. ಕೆಲವು ತಿಂಗಳು ಕಳೆದ ಮೇಲೆ ಇವನಿಗೆ ಕನಸಿನಲ್ಲಿ ಮನೆ ದೇವರಾದ ಮುಳಕಟ್ಟಮ್ಮ ಕಾಣಿಸಿಕೊಂಡು,
ನೀನು ಮಲಗಿರುವ ಜಾಗದ ಕೆಳಗೆ ಒಂದು ಕೊಪ್ಪರಿಗೆ ಚಿನ್ನವಿದೆ. 3 ಹೆಂಗಸರನ್ನು ಅಮಾವಾಸ್ಯೆಯ ರಾತ್ರಿ ಬಲಿಕೊಟ್ಟ ಮೇಲೆ ಆ ಚಿನ್ನ ನಿನಗೆ ಸಿಗುತ್ತದೆ
ಎಂದು ಹೇಳಿದಳಂತೆ. ಆ ಕನಸನ್ನ ಗಂಭೀರವಾಗಿ ತೆಗೆದುಕೊಂಡ ಇವನು ತನ್ನ ಸ್ನೇಹಿತರಾದ 2 ಆಟೋ ರಿಕ್ಷಾ ಡ್ರೈವರ್ಗಳಾದ ಚಂದ್ರಶೇಖರ ಮತ್ತು ರವಿಕುಮಾರ್ ಜೊತೆ ವಿಷಯ ಹಂಚಿಕೊಂಡಿದ್ದಾನೆ. ಇನ್ನುಳಿದ ಸಣ್ಣ ಪುಟ್ಟ ಕೆಲಸಗಳಿಗೆ ಬೇಕಾಗುತ್ತದೆ ಎಂದು ಗಂಧದ ಕಡ್ಡಿ ವ್ಯಾಪಾರ ಮಾಡುತ್ತಿದ್ದ ಶೇಖರ ಅಲಿಯಾಸ್ ಶೇಖಿಯನ್ನೂ ಸಹ ತಮ್ಮ ಗುಂಪಿಗೆ ಸೇರಿಸಿಕೊಂಡಿದ್ದಾರೆ. ಅಲ್ಲಿಂದ ಮುಂದೆ ತಾವು ಬಲಿಕೊಡಬೇಕಾದ ಹೆಂಗಸರ ಹುಡುಕಾಟದಲ್ಲಿ ತೊಡಗಿದ್ದಾರೆ. ಇದರ ಮಧ್ಯೆ ಇವನ ಪೂಜೆ ಮತ್ತು ಪುನಸ್ಕಾರಗಳ ವಿಷಯ ಮನೆ ಕೆಲಸದ ಹೆಂಗಸರ ನಡುವಿನ ಮಾತುಕತೆಯ ವಿಷಯವಾಗಿ ಹರಡುತ್ತಲೇ ಇತ್ತು. ಅದು ವಿಜಯನಗರದ ಇನ್ನೊಂದು ಬದಿಗೆ ತಲುಪಿ ಮೈಸೂರು ರಸ್ತೆಯವರೆಗೂ ಹರಡಿತ್ತು. ಇದೇ ಸಮಯದಲ್ಲಿ ಮೈಸೂರು ರಸ್ತೆಯ ಕವಿಕಾ ಫ್ಯಾಕ್ಟರಿ ಹತ್ತಿರದಲ್ಲಿ ವಾಸವಿದ್ದ ಸ್ವರ್ಣ ಎಂಬ ಹೆಂಗಸು ಸ್ವಲ್ಪ ಡಿಪ್ರೆಷನ್ನಲ್ಲಿ ಇದ್ದಳು. ಅನುಕೂಲಸ್ಥ ಮನೆತನದ ಹೆಣ್ಣು ಮಗಳು, ಒಳ್ಳೆಯ ಕಡೆಗೆ ಮದುವೆಯಾಗಿದ್ದಳು. ಆದರೆ ಗಂಡನ ಜೊತೆ ಸರಿ ಬರದ ಕಾರಣ ಡೈವೋರ್ಸ್ ತೆಗೆದುಕೊಂಡಿದ್ದಳು. ಹಣಕಾಸು ಮತ್ತು ಆಸ್ತಿಯೇನೂ ಕಡಿಮೆ ಇಲ್ಲದಿದ್ದರೂ ಆಕೆಯನ್ನ ಒಂಟಿತನ ಕಾಡುತ್ತಿತ್ತು. ತಾನು ಕೆಲಸ ಮಾಡುವ ಮನೆಯ ಒಡತಿ ಯಾವಾಗಲೂ ಕೊರಗುವುದನ್ನು ನೋಡುತ್ತಿದ್ದ ಮನೆ ಕೆಲಸದವಳು ಆಕೆಗೆ ರವೀಂದ್ರನ ಬಗ್ಗೆ ಹೇಳಿದಳು. ಮುಳಕಟ್ಟಮ್ಮನಿಗೆ ಪೂಜೆ ಮಾಡಿದರೆ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಯಾವಾಗಲೂ ಸಂತೋಷವಾಗಿರುವಂತೆ ಆಗುತ್ತದೆ ಮತ್ತು ರವೀಂದ್ರನಿಗೆ ಅಂಥ ಅತೀತ ಶಕ್ತಿಗಳಿವೆ ಎಂದು ಹೇಳಿದಳು. ರವೀಂದ್ರನ ಕೆಲವು ಪೂಜೆಗಳ ಮಹಿಮೆ ಕೇಳಿದ ಸ್ವರ್ಣ ಅವನನ್ನು ಭೇಟಿಯಾಗಲು ಒಪ್ಪಿದಳು. ಒಂದೆರಡು ಸಣ್ಣ ಪೂಜೆಗಳನ್ನು ಮಾಡಿಸಿದ ಮೇಲೆ ಸ್ವರ್ಣಳಿಗೆ ರವೀಂದ್ರನ ಮೇಲೆ ನಂಬಿಕೆ ಬಂದಿತು. ಸ್ವರ್ಣಾಳ ಎಲ್ಲ ಕಷ್ಟಗಳು ಪರಿಹಾರವಾಗಿ ಆಕೆಯ ಇಷ್ಟದಂತೆಯೇ ಎಲ್ಲವೂ ನಡೆಯಬೇಕಾದರೆ ಕಾವೇರಿ ನದಿಯ ತೀರದಲ್ಲಿ ಅಮಾವಾಸ್ಯ ರಾತ್ರಿ ಪೂಜೆ ಮಾಡಬೇಕು ಎಂದು ರವೀಂದ್ರ ಹೇಳಿದನು. ಅದರ ಜೊತೆ ಪೂಜೆ ಮಾಡುವವರು ಮತ್ತು ಮಾಡಿಸುವವರನ್ನು ಬಿಟ್ಟು ಯಾರಿಗೂ ವಿಷಯ ತಿಳಿಯಬಾರದು ಎಂಬ ಷರತ್ತನ್ನು ಹಾಕಿದನು. ರವೀಂದ್ರನ ಬಗ್ಗೆ ಪೂರ್ಣವಾಗಿ ನಂಬಿಕೆ ಬಂದಿದ್ದರಿಂದ ಸ್ವರ್ಣ ಸಹ ಒಪ್ಪಿದಳು. ಅಂದು ಅಮಾವಾಸ್ಯೆಯ ರಾತ್ರಿ. ಸ್ವರ್ಣಳನ್ನ ಆಟೋರಿಕ್ಷಾದಲ್ಲಿ ಕೂರಿಸಿಕೊಂಡ ರವೀಂದ್ರ ಮತ್ತು ಇವನ ಗ್ಯಾಂಗ್ ಸೀದಾ ಶಿಂಸಾದಲ್ಲಿ ಕಾವೇರಿ ನದಿಯ ದಡಕ್ಕೆ ಬಂದರು. ಅಲ್ಲಿ ಪೂಜೆ ಮಾಡಿ ಸ್ವರ್ಣಳನ್ನ ಬಳಿಕೊಟ್ಟು ಆಕೆಯ ಮುಖ ಯಾರಿಗೂ ಗೊತ್ತಾಗಬಾರದು ಎಂಬ ಉದ್ದೇಶದಿಂದ ದೊಡ್ಡ ಕಲ್ಲನ್ನ ಆಕೆಯ ತಲೆಯ ಮೇಲೆ ಎತ್ತಿ ಹಾಕಿದರು. ಇದಾದ ಸ್ವಲ್ಪ ದಿನಗಳ ನಂತರ ವಿಜಯನಗರದಲ್ಲೇ ಮನೆ ಕೆಲಸ ಮಾಡುತ್ತಿದ್ದ ಸೆಲ್ವಿ ಎನ್ನುವಳು ಎಲಿಜಬೆತ್ ಎಂಬ ಕ್ರಿಶ್ಚಿಯನ್ ಹೆಂಗಸನ್ನ ಕರೆದುಕೊಂಡು ಬಂದಳು. ಅನುಕೂಲಸ್ಥಳಾಗಿದ್ದ ಎಲಿಜಬೆತ್ ಮದುವೆಯಾಗಿ ಮಕ್ಕಳು ಕೂಡ ಇದ್ದರು. ಮನೆ ಕಡೆ ಹಣಕಾಸಿನ ಸಮಸ್ಯೆ ಏನೂ ಇರಲಿಲ್ಲ. ಆದರೆ ಎಲಿಜಬೆತ್ನ ಗಂಡನ ಆರೋಗ್ಯ ಸರಿಯಾಗಿರಲಿಲ್ಲ. ಎಷ್ಟೋ ಆಸ್ಪತ್ರೆಗಳಿಗೆ ತಿರುಗಿದರೂ ಪ್ರಯೋಜನವಾಗಿರಲಿಲ್ಲ. ಹಾಗಾಗಿ ತನ್ನ ಗಂಡನ ಆರೋಗ್ಯಕ್ಕಾಗಿ ಯಾವ ಪೂಜೆ ಬೇಕಾದರೂ ಮಾಡಿಸಲು ತಯಾರಿದ್ದಳು. ಆಕೆಯ ಕಥೆಯನ್ನ ಕೇಳಿದ ಇವನು ಆಕೆಗೆ ನದಿ ತೀರದಲ್ಲಿ ಅಮಾವಾಸ್ಯೆ ಪೂಜೆಯ ವಿಷಯ ಹೇಳಿದ. ಸ್ವರ್ಣಾಳಿಗೆ ಹೇಳಿದಂತೆ ಈ ಪೂಜೆ ಗೌಪ್ಯವಾಗಿ ಇರಬೇಕು ಎಂದೂ ಹೇಳಿದ. ಅದನ್ನು ನಂಬಿದ ಎಲಿಜಬೆತ್ ಇವನ ಜೊತೆಯಲ್ಲಿ ಆಟೋರಿಕ್ಷಾ ಏರಿದ್ದಳು. ಆದರೆ ಹೆದ್ದಾರಿಯ ಕಡೆಯಿಂದ ಹೋಗದೆ ಇವನು ಆಟೋರಿಕ್ಷಾವನ್ನು ದೊಡ್ಡಾಲದ ಮರದ ಕಡೆಯಿಂದ ಹುಲಿಯೂರು ದುರ್ಗ ಮಾರ್ಗವಾಗಿ ಸೀತಾ ನದಿಗೆ ಕರೆದುಕೊಂಡು ಹೋದ. ಅಲ್ಲಿನ ನದಿ ದಡದಲ್ಲಿ ಪೂಜೆ ಮಾಡಿ ಎಲಿಜಬೆತ್ತನ್ನ ಬಲಿಕೊಟ್ಟು ಆಕೆಯ ಮುಖ ಗುರುತು ಸಿಗದಂತೆ ತಲೆಯ ಮೇಲೆ ಕಲ್ಲು ಎತ್ತಿ ಹಾಕಿದ್ದ. ಈ ಎರಡೂ ಕೊಲೆಗಳ ಸಮಯದಲ್ಲಿ ಹೆಂಗಸರ ಜೊತೆಯಲ್ಲಿದ್ದ ವಸ್ತುಗಳು ಮತ್ತು ಆಭರಣಗಳನ್ನು ಮರೆಯದೆ ತನ್ನ ಜೊತೆಯಲ್ಲಿ ತಂದು ಕೆಪಿ ಅಗ್ರಹಾರದ ಮನೆಯಲ್ಲಿ ಇಟ್ಟಿದ್ದ. ಮುಂದಿನ ಅಮಾವಾಸ್ಯೆಗೆ ಬಲಿಕೊಡಲು ಇನ್ನೊಂದು ಹೆಂಗಸನ್ನ ಹುಡುಕುತ್ತಿದ್ದ. ರವೀಂದ್ರನ ಕೆಪಿ ಅಗ್ರಹಾರದ ಮನೆಯ ಪಕ್ಕದಲ್ಲಿದ್ದವಳೆ ಸುಗುಣಮ್ಮ ಮತ್ತು ಅವನಿದ್ದ ಮನೆಯ ಮಾಲೀಕಳೂ ಅವಳೆ. ಆಕೆಗೆ ಮದುವೆಯಾಗಿದ್ದರೂ ಮಕ್ಕಳಿರಲಿಲ್ಲ. ಆಕೆಯ ಗಂಡ ದಿನಗೂಲಿ ಕೆಲಸಕ್ಕೆ ಹೋಗುತ್ತಿದ್ದ. ಅಮಾವಾಸ್ಯೆಯ ಸಮಯದಲ್ಲಿ ಯಾರೂ ಸಿಗದಿದ್ದರೆ ಇರಲಿ ಎಂದು ರವೀಂದ್ರನು ಸುಗುಣಮ್ಮನನ್ನು ನಿಧಾನವಾಗಿ ಪುಸಲಾಯಿಸಲು ಆರಂಭಿಸಿದ. ಆಕೆಗೆ ಮಕ್ಕಳಾಗಲು ಅಮಾವಾಸ್ಯೆ ಪೂಜೆಯ ಆಮಿಷ ತೋರಿಸಿದ. ಇವನ ಲೆಕ್ಕಾಚಾರ ಸರಿಯಾಗಿಯೇ ಇತ್ತು. ಅಮಾವಾಸ್ಯೆ ಹತ್ತಿರ ಬಂದರೂ ಬೇರೆ ಹೆಂಗಸರು ಇವನಿಗೆ ಸಿಕ್ಕಿರಲಿಲ್ಲ. ಸರಿ, ಸುಗುಣಮ್ಮನನ್ನೇ ಆಟೋರಿಕ್ಷಾದಲ್ಲಿ ಕೂರಿಸಿಕೊಂಡು ಶ್ರೀರಂಗಪಟ್ಟಣಕ್ಕೆ ಬಂದಿದ್ದ. ಆದರೆ ಸುಗುಣಮ್ಮನ ಗ್ರಹಚಾರ ಚೆನ್ನಾಗಿತ್ತು. ಅದೇ ಸಮಯದಲ್ಲಿ ಅವರನ್ನು 10 ದಿನದಿಂದ ರವೀಂದ್ರನನ್ನು ಹಿಂಬಾಲಿಸುತ್ತಿದ್ದ ಉಮೇಶ್ ಮತ್ತು ಅವರ ಪೊಲೀಸ್ ಟೀಮ್ ಅಲ್ಲಿಗೆ ಬಂದಿತ್ತು. ಈಗ ಪೊಲೀಸರಿಗಿದ್ದದ್ದು ಮನೆಯಲ್ಲಿ ಕೇಳಿಸುತ್ತಿದ್ದ ಗೆಜ್ಜೆ ಸದ್ದಿನ ರಹಸ್ಯವನ್ನು ಭೇದಿಸುವುದು. ಒಬ್ಬ ಎಂಜಿನಿಯರ್ನನ್ನು ಸಹ ಕರೆದುಕೊಂಡು ಆ ಮನೆಗೆ ಹೋದರು. ಹಗಲು ಹೊತ್ತಿನಲ್ಲಿ ಏನೂ ಸದ್ದು ಕೇಳುತ್ತಿರಲಿಲ್ಲ. ಮಧ್ಯರಾತ್ರಿಯ ನಂತರ ಮನೆಯ ಕೆಳಗಿನಿಂದ ಹೆಚ್ಚು ಕಡಿಮೆ ಗೆಜ್ಜೆ ಸದ್ದಿನಂತೆಯೇ ಕೇಳಿಬರುತ್ತಿತ್ತು. ಕೊನೆಗೂ ರಹಸ್ಯ ಬಯಲಾಯಿತು. ಆ ಮನೆ ಇದ್ದದ್ದು ವಿಜಯನಗರ ಮತ್ತು ಮಾಗಡಿ ರಸ್ತೆಯ ಜಂಕ್ಷನ್ನಲ್ಲಿ. ಆ ಮನೆಯ ಪಕ್ಕದಲ್ಲೇ ದೊಡ್ಡ ಮೋರಿ ಹರಿಯುತ್ತಿತ್ತು ಮತ್ತು ಆ ಮೋರಿ ಮಾಗಡಿ ರಸ್ತೆ ಕಡೆಯಿಂದ ಬಂದು ವಿಜಯನಗರದ ಕಡೆಗೆ ತಿರುಗುವ ಮೂಲೆಯಲ್ಲೇ ಈ ಮನೆ ಕಟ್ಟಲಾಗಿತ್ತು. ಮೊದಲನೆಯದಾಗಿ ಆ ಸದ್ದು ಹಗಲು ಮತ್ತು ರಾತ್ರಿಯೂ ಕೇಳುತ್ತಿತ್ತು. ಪಕ್ಕದ ಮಾಗಡಿ ರಸ್ತೆಯಲ್ಲಿ ಮಧ್ಯರಾತ್ರಿವರೆಗೆ ವಾಹನ ಸಂಚಾರ ಹೆಚ್ಚಿರುವುದರಿಂದ ಅಲ್ಲಿಯವರೆಗೆ ಆ ಸದ್ದು ಸ್ಪಷ್ಟವಾಗಿ ಕೇಳುತ್ತಿರಲಿಲ್ಲ. ಎರಡನೆಯದಾಗಿ ಮೋರಿಯಲ್ಲಿ ಹರಿಯುವ ನೀರು ಇವನಿದ್ದ ಮನೆಯ ಅಡಿಪಾಯಕ್ಕೆ ಬಡಿದು ಅಲ್ಲಿಂದ ತಿರುವು ಪಡೆದುಕೊಳ್ಳುತ್ತಿತ್ತು. ಹಾಗಾಗಿ ಮನೆಯ ಅಡಿಪಾಯ ಶಿಥಿಲವಾಗಿದ್ದು ಕೆಲವು ಕಂಬಿಗಳು ಸಹ ಹೊರಗೆ ಬಂದಿದ್ದವು. ನೀರಿನ ಜೊತೆಗೆ ಹರಿದು ಬಂದ ಯಾವುದಾದರೂ ಪದಾರ್ಥಗಳು ಯಾವಾಗಲೂ ಆ ಕಂಬಿಗಳಿಗೆ ತಾಗಿ ಮುಂದೆ ಹೋಗುತ್ತಿದ್ದವು. ಆ ಶಬ್ದ ಮನೆಯ ಹೊರಗಡೆ ಕೇಳಿಸದಿದ್ದರೂ ಮನೆಯ ಒಳಗಡೆಯಿಂದ ಏನೋ ಒಂದು ಗಂಟೆಯೋ ಗೆಜ್ಜೆಯೋ ಸದ್ದು ಮಾಡಿದಂತೆ ಕೇಳಿಸುತ್ತಿತ್ತು. ಅದಕ್ಕೆ ಸರಿಯಾಗಿ ಇವನಿಗೆ ಬಿದ್ದ ಮುಳಕಟ್ಟಮ್ಮನ ಹುಚ್ಚು ಕನಸು ಎರಡು ಅಮಾಯಕ ಹೆಂಗಸರ ಜೀವವನ್ನೇ ತೆಗೆದಿತ್ತು. ಸುಗುಣಮ್ಮನ ಸ್ಟೇಟ್ಮೆಂಟ್ ತೆಗೆದುಕೊಂಡ ನಂತರ ಉಮೇಶ್ ಅವರು ತಾವು ಕೆಪಿ ಅಗ್ರಹಾರದ ಮನೆಯಿಂದ ವಶಪಡಿಸಿಕೊಂಡಿದ್ದ ಸ್ವರ್ಣ ಮತ್ತು ಎಲಿಜಬೆತ್ ಅವರ ವಸ್ತುಗಳನ್ನು ಮದ್ದೂರು ಮತ್ತು ಬೆಳ್ಳೂರು ಪೊಲೀಸ್ ಸ್ಟೇಷನ್ಗಳಿಗೆ ಕಳುಹಿಸಿಕೊಟ್ಟರು. ಏಕೆಂದರೆ ಅವೆರಡೂ ಕೊಲೆಗಳಾಗಿದ್ದು ಆ ಎರಡೂ ಪೊಲೀಸ್ ಸ್ಟೇಷನ್ಗಳ ಲಿಮಿಟ್ಗಳಲ್ಲಿ. 4 ಜನರ ಮೇಲೆ 3 ವಿಭಿನ್ನ ಕೇಸುಗಳಲ್ಲಿ ಚಾರ್ಜ್ ಶೀಟ್ ಆಯಿತು. ಮದ್ದೂರು ಮತ್ತು ಬೆಳ್ಳೂರಿನ ಪೊಲೀಸ್ಗಳು FIR ಮಟ್ಟದಲ್ಲಿಯೇ ಕೆಲವು ತಪ್ಪುಗಳನ್ನು ಮಾಡಿದ್ದರು. ಹಾಗಾಗಿ ಕೋರ್ಟಿನಲ್ಲಿ ಎರಡೂ ಕೇಸುಗಳು ಬಿದ್ದು ಹೋದವು. ಕಲಾಸಿಪಾಳ್ಯ ಪೊಲೀಸರು ತಾವು ಬಹಳ ಸ್ಟ್ರಾಂಗ್ ಆಗಿ ಕೇಸು ಫೈಲ್ ಮಾಡಿದ್ದೇವೆ ಎಂದುಕೊಂಡಿದ್ದರು. ಆದರೆ ಕೇಸಿನ ದೂರುದಾರೆ ಮತ್ತು ಮೇನ್ ವಿಟ್ನೆಸ್ ಆದ ಸುಗುಣಮ್ಮ ಕೊನೆಯ ಹಂತದಲ್ಲಿ ಉಲ್ಟಾ ಹೊಡೆದರು. ತನ್ನ ಜೀವವನ್ನು ಉಳಿಸಿದ ಪೊಲೀಸ್ನವರ ಮಾತನ್ನೂ ಸಹ ಕೇಳಲಿಲ್ಲ. ಮುಳುಕಟ್ಟಮ್ಮನ ಮೇಲೆ ಆಕೆಗಿದ್ದ ಹೆದರಿಕೆ ಅಷ್ಟು.
This episode is brought to you by MTR Seattle. Indulge in the timeless legacy of MTR restaurants and savor their South Indian vegetarian cuisines, which is a true culinary journey. And Maya Publishing. Turn your literary dreams into reality with Maya Publishing, where your story finds its voice and comes into life in print. Script and story by Vinay Madhav. narrated by Nandakumara GK, sound design, recording, mixing and mastering by Prajwal, Karthik and Satish at Haribo Creation Studio, Bangalore. Directed by Ratisha B. R. Executive Producer Vinay Madhav and produced by Human Podium. This podcast is based on true stories and real-life events. While we strive for accuracy and authenticity, certain aspects such as dialogue, pacing, and narrative sequence may have been enhanced or reconstructed for dramatic and entertainment purposes. Our intention is to provide a compelling and engaging listening experience while staying true to the essence of the stories being told. Keep in mind that some details may have been altered and condensed for storytelling reasons. We may refer to specific individuals or groups by their names in order to share stories, insights, or historical accounts. These references are intended to provide context and understanding and are based on publicly available information. We want to emphasize that these references are made solely for the purpose of providing accurate information and fostering a deeper understanding of our culture and society. We strive to approach these discussions with sensitivity and a commitment to treat all individuals and their stories with respect and sensitivity. This is made it very clear that this podcast is not with intent to hurt, disrespect, or encourage any person or people, institution, or community whatsoever.